ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾತ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾತಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾದ್ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ತಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಸ್ವರೂಪ ಯಜ್ಞ ಪ್ರಕರಣದ್ದು ನೋಡುತ್ತಾ ಬಂದು ಅನುಸಂಧಾನದ ಮಹಾತ್ಮ್ಯ, ಅನುಸಂಧಾನ ಹೇಗೆ ಹೇಗೆ ಮಾಡಿದರೆ ಎಂತಹ ಫಲಗಳು ಬರುತ್ತೆ, ಇವನ್ನೆಲ್ಲವನ್ನು ಕೂಡ ಇವತ್ತು ಚೂರು ವಿಸ್ತಾರವಾಗಿ ನೋಡೋಣ. ಸಾಮಾನ್ಯವಾಗಿ ಒಂದು ದೃಷ್ಟಾಂತ ಕೊಡಬೇಕಾದರೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಹುಡುಗರಿರ್ತಾರೆ, ಅಡಿಗೆ ಮಾಡೋದು, ಹಾಲು ಕಾಸೋದು, ಕಾಫಿ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಆ ಆಟದಲ್ಲಿ ಬ್ಯುಸಿಯಾಗಿರ್ತಾರೆ. ಯದ್ಯಪಿ ಅವರಿಗೆ ಕಾಸಲಿಕ್ಕೆ ಒಲೆ ಇರಲ್ಲ, ಪಾತ್ರೆ ಇರಲ್ಲ, ಹಾಲು ಇರಲ್ಲ, ಆದರೆ ಸ್ಟವ್ ಇದ್ದಂತೆ ಮನಸ್ಸಲ್ಲಿ, ಮೇಲೆ ಪಾತ್ರೆ ಇಟ್ಟಂತೆ, ಒಳಗೆ ಹಾಲಿಟ್ಟಂತೆ ಅಂದುಕೊಂಡು ತಿರುಗಿಸ್ತಾ ಇರ್ತಾರೆ. ಅಪ್ಪ ಮನೆಗೆ ಬಂದರೆ ಬಿಸಿ ಬಿಸಿಯಾಗಿ ಕಾಫಿ ಕಪ್ಪಲ್ಲಿ ಹಾಕಿ ಕೊಡ್ತಾರೆ. ಕಪ್ಪು ಇರಲ್ಲ, ಹಾಲು ಇರಲ್ಲ, ಏನೂ ಇರಲ್ಲ. ಆದರೆ ಅದನ್ನ ಅಪ್ಪ ಬಿಸಿಯಾಗಿದೆ ಜಾಗ್ರತೆ ಹಿಡ್ಕೋ ಅಂತ ಕೊಡ್ತಾರೆ. ಅಪ್ಪ ಅಯ್ಯೋ ನೀನೇನು ಈ ಕಾಫಿ ಇಲ್ಲ ಏನೂ ಇಲ್ಲ ಹೋಗಾಚೆಗೆ ಅಂತ ಅವರನ್ನ ದೂಡಲ್ಲ. ಅವರು ಏನು ಕೊಡ್ಲಿಕ್ಕೆ ಬಂದಿದ್ದಾರೆ ಅವರ ಭಾವನೆಯನ್ನ ಗುರುತಿಸಿ ಅದಕ್ಕೆ ಗೌರವಿಸ್ತಾನೆ ಅಪ್ಪ. ತಾನು ಆ ಇಲ್ಲದ ಕಪ್ಪನ್ನು ಗಟ್ಟಿಯಾಗಿ ಹಿಡಿತಾನೆ. ಆ ಇಲ್ಲದ ಕಪ್ಪನ್ನೇ ಗಟ್ಟಿಯಾಗಿ ಹಿಡಿದು ಬಿಸಿಯಾದಂತ ಹೇಳಿ ಬಟ್ಟೆಯಿಂದ ಹಿಡಿತಾನೆ. ಅದನ್ನ ಕುಡಿದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆ ಮಕ್ಕಳಿಗೆ ಬಹಳ ಸಂತೋಷ. ಇದೇ ತಾನೇ ನಾವು ಮಾಡೋ ಪೂಜೆ ದೇವರಿಗೆ. ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ, ಛತ್ರ ಇರಲ್ಲ ಚಾಮರ ಇರಲ್ಲ ಬರೀ ಬಾಯಿಂದೆಲ್ಲ ಹೇಳ್ತಾ ಇರೋದು ಆ ಹುಡುಗರ ಆಟದಂತೆ ಹೇಳ್ತೇವೆ. ದೇವ ಪಾಪ ಆ ಅಪ್ಪನಂತೆ, ಆ ಒಳ್ಳೇದಪ್ಪ ಎಲ್ಲ ಬಂತು 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 ಅಂತ ಲಿಸ್ಟ್ ಹೇಳ್ತಾ ಇರ್ತಾನೆ, ನಾವೆಲ್ಲ ಹೇಳ್ತಾ ಇರ್ತೇವೆ. ಮತ್ತೆ ಇಂಥ ಪೂಜೆ ಸರಿಯೋ? ಅನುಸಂಧಾನ ಅಂದ್ರೆ ಹೇಗೆ ಹುಡುಗರು ಇಲ್ಲದನ್ನ ಕೊಟ್ಟರಲ್ಲ ಆತರ ನಾವು ಕೂಡ ಇಲ್ಲದನ್ನ ಕೊಟ್ಟು ಗೋವಿಂದ ಅಂದ್ರೆ ಅದು ಅನುಸಂಧಾನ ಅಂತ ಅನಿಸುತ್ತೋ? ಅನುಸಂಧಾನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅನುಸಂಧಾನ, ಅನುಸರಿಸಿ ಸಂಧಾನ ಕೊಡುವುದು. ಏನನ್ನು ಅನುಸರಿಸಿ? ದೇವರಿಗೆ ನಿಜವಾದ ವಸ್ತುವನ್ನೇ ಕೊಡತಾ ಇದ್ದೇನೆ ಅಂತ ತಿಳಿದು ಕೊಡುವುದೇ ಅನುಸಂಧಾನ. ಈಗ ಇಲ್ಲಿ ಒಂದು ರಹಸ್ಯವಿದೆ. ಏನದು ಅಂದರೆ, ನಾವು ಹೊರಗೆ ನೈವೇದ್ಯಕ್ಕೂ ಹಣ್ಣು ಮಂಡಿಗೆ ಮೊದಲಾದ ಎಲ್ಲ ಇಟ್ಟದು ನೈವೇದ್ಯ ಮಾಡುವುದು ಹೇಗೆ? ಆಯಾ ಪದಾರ್ಥಗಳೊಳಗೆ ದೇವರ ರಸ ರೂಪಗಳಿರುತ್ತವೆ. ಪ್ರತಿಮಾದಲ್ಲಿ ನಮ್ಮ ಹೃದಯದಲ್ಲಿರುವ ದೇವರನ್ನೇ ನಾವು ಆವಾಹನೆ ಮಾಡಿರುತ್ತೇವೆ. ಆ ದೇವರಿಗೆ ಪದಾರ್ಥದೊಳಗಿರುವ ದೇವರ ರೂಪಗಳನ್ನ ಅಂದರೆ ರಸ ರೂಪಗಳನ್ನ ಸ್ವೀಕಾರ ಮಾಡುವಂತ ಕೊಡುವುದೇ ನೈವೇದ್ಯ. ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ, ಪ್ರತಿಮಾದಲ್ಲಿರುವ ಭಗವದ್ ರೂಪವನ್ನ ಐಕ್ಯ ಚಿಂತನೆ ಮಾಡಿದರೆ, ಅಂದರೆ ನೀನು ಸ್ವೀಕಾರ ಮಾಡಯ್ಯ ಅಂತ ಹೇಳಿದರೆ ಅದು ನೈವೇದ್ಯ ಆಗುತ್ತೆ. ಈಗ ಇನ್ನೊಂದು ಕಡೆ ಬರೋಣ. ಯಾವುದು ಅಂದರೆ ಮನಸ್ಸಿನಿಂದ ನಿರ್ಮಾಣ ಮಾಡುವ ಪದಾರ್ಥಗಳು. ದಾಸರದನ್ನೇ ಹೇಳುತ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿಯುವ ಅನಘನೆಂದೆನಿಸಿ. ಇಲ್ಲಿ ಶಬ್ದಗಳು ಚೆನ್ನಾಗಿ ನೋಡಬೇಕು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಅಂದರು. ಮನಸ್ಸಿನಲ್ಲಿ ಪದಾರ್ಥಗಳನ್ನ ನೆನೆಯೋದು, ಇದನ್ನು ಚೆನ್ನಾಗಿ ತಿಳಿಯಬೇಕು. ನಾವು ಒಂದು ಪದಾರ್ಥವನ್ನು ನೋಡಿದಾಗ ಆ ಪದಾರ್ಥದ ಸಂಸ್ಕಾರ ನಮ್ಮಲ್ಲಿ ಹುಟ್ಟುತ್ತೆ, ಅದು ಮನಸ್ಸಿನಲ್ಲಿ ಹಾಗೇ ಇರುತ್ತೆ. ಅದು ಎಷ್ಟು ಪದಾರ್ಥಗಳನ್ನ ಎಷ್ಟು ಸಲ ನೋಡಿದ್ರು ಅಂಥದ್ದೇ ಸಂಸ್ಕಾರ ಒಳಗೆ ಪ್ರಿಂಟ್ ಬೀಳ್ತಾ ಬೀಳ್ತಾ ಇರುತ್ತೆ ಯಾವಾಗಲೂ ಮನಸ್ಸಿನಲ್ಲಿ. ಅದು ಒಳಗೆ ಸ್ಟೋರ್ ಆಗಿದ್ದೇ ಇರುತ್ತೆ. ಹೇಗೆ ಒಂದು ಫೋಟೋ ತೆಗೆದರೆ ವಸ್ತು ದೂರದಲ್ಲಿದ್ದರೂ ಕೂಡ ಅದರ ಇಮೇಜ್ ಏನಿದೆ ಅದು ಆ ಫೋಟೋ ತೆಗೆದ ಕ್ಯಾಮರಾದಲ್ಲಿ ಯಾವಾಗ ಸ್ಟಾಕ್ ಆಗಿರುತ್ತೋ ಯಾವಾಗ ಬೇಕಾದ್ರೆ ಅದನ್ನ ಫೋಟೋ ತೆಕ್ಕೋಬಹುದು, ಅಂದರೆ ಅದನ್ನ ಕ್ಲೀನ್ ಮಾಡಿ ಚೆನ್ನಾಗಿ ಮಾಡಿಕೋಬಹುದು. ಅದೇ ತರ ನಾವು ಈ ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ನಾವು ನೋಡಿದ ಪದಾರ್ಥಗಳೇನಿವೆ ಆಯಾ ಪದಾರ್ಥಗಳನ್ನು ನೋಡಿದಾಗ ಅದರ ಇಮೇಜ್ ಅಂದರೆ ಸಂಸ್ಕಾರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಈ ಸಂಸ್ಕಾರ ಅನ್ನೋದು ಮನಸ್ಸಿನಲ್ಲಿ ಬಂದ ಸಂಸ್ಕಾರ, ಅದು ಸತ್ಯವಾದದ್ದು, ರಿಯಲ್. ಈಗ ಭಗವಂತ ಈ ಸಂಸ್ಕಾರವನ್ನೇ ಬಳಸಿ ಪದಾರ್ಥಗಳನ್ನು ನಿರ್ಮಾಣ ಮಾಡುತ್ತಾರೆ. ಪದಾರ್ಥ ಅಂದರೆ ಹೊರಗಿರುವ ಪದಾರ್ಥದಂತೆ ಅಲ್ಲ, ಸ್ವಪ್ನವಂತು, ಸ್ವಪ್ನದಲ್ಲಿ ಪದಾರ್ಥಗಳು ಕಂಡುವು. ಸೈಕಲಲ್ಲಿ ಹೋಗ್ತಾ ಇರ್ತಾರೆ, ಇದಕ್ಕಿದ್ದಂತ ಅದು ಏರೋಪ್ಲೇನ್ ಆಗುಬಿಡುತ್ತೆ, ಅದರಲ್ಲಿ ಹಾರ್ತಾ ಇರ್ತಾರೆ, ಮತ್ತೊಂದು ಹೋಗ್ತಾ ಇದೆ ಸ್ಕೂಟರ್ ಆಗುತ್ತೆ. ಈ ಪದಾರ್ಥಗಳೆಲ್ಲ ಸತ್ಯವೋ ಸುಳ್ಳು? ಕನಸಿನಲ್ಲಿ ಕಂಡ ಪದಾರ್ಥಗಳು ಸತ್ಯವೋ ಸುಳ್ಳು? ಆಗ ಉತ್ತರ ಕೊಡ್ತಾರೆ, ಕನಸಿನಲ್ಲಿ ಕಂಡ ಪ್ರತಿಯೊಂದು ಪದಾರ್ಥ ಸತ್ಯವೇ. ಹೌದಾ? ಮತ್ತೆ ಕಾಣೋದಿಲ್ಲಲ್ಲ ಇದ್ರೆ? ಅಂದ್ರೆ ಇಲ್ಲ, ಆ ಪದಾರ್ಥಗಳನ್ನ ಹಾಗೆ ಭಗವಂತ ಸೃಷ್ಟಿ ಮಾಡಿ ಹಾಗೆ ಮತ್ತು ನಾಶವೂ ಮಾಡಿ ಬಿಡುತ್ತಾನೆ. ಇದು ಸ್ವಪ್ನದಲ್ಲಿ ಭಗವಂತ ಮಾಡುವ ಸೃಷ್ಟಿ. ಅಲ್ಲ, ಸೃಷ್ಟಿ ಮಾಡಲಿಕ್ಕೆ ಒಂದು ರಾ ಮೆಟೀರಿಯಲ್ ಬೇಕಲ್ಲ. ಅಂದ್ರೆ ಆ ರಾ ಮೆಟೀರಿಯಲ್ ಯಾವುದು? ಒಂದು ಸಂಸ್ಕಾರ. ನಾನಾ ಪದಾರ್ಥಗಳನ್ನ ನೋಡಿದಾಗ ಒಳಗೆ ಏನು ಸಂಸ್ಕಾರ ಅಂತಿರುತ್ತೆ, ಆ ಸಂಸ್ಕಾರ ಸತ್ಯವಾದದ್ದು. ಆ ಸಂಸ್ಕಾರವನ್ನೇ ರಾ ಮೆಟೀರಿಯಲ್ ಅಂದ್ರೆ ಬೇಸ್ ಆಗಿಟ್ಟುಕೊಂಡು ಭಗವಂತ ನಮ್ಮ ಸ್ವಪ್ನದಲ್ಲಿ ನಮ್ಮ ಪ್ರಯತ್ನವಿಲ್ಲದೆ ತಾನೇ ನಮ್ಮ ಕರ್ಮಾನುಸಾರ ಪದಾರ್ಥಗಳನ್ನ ಸೃಷ್ಟಿ ಮಾಡಿಬಿಡುತ್ತಾನೆ. ಸೃಷ್ಟಿ ಮಾಡಿ ಆಯಾ ಕಾಲದಲ್ಲಿ ಆ ಪದಾರ್ಥಗಳ ಜೊತೆಗೆ ತಿರುಗಾಡಿಸಿ ಎಲ್ಲ ಮಾಡಿಸಿ ನಂತರ ಸ್ವಪ್ನ ಮುಗಿಯುವಾಗಲೇನೆ ಅದನ್ನು ಧ್ವಂಸ ಮಾಡಿ ಎಬ್ಬಿಸ್ತಾನೆ ನಮ್ಮನ್ನ. ಇದು ಸ್ವಪ್ನದಲ್ಲಿ ದೇವರು ಆ ಸತ್ಯವಾದ ಸಂಸ್ಕಾರಗಳಿಂದ ತಯಾರು ಮಾಡುವಂತ ವಿಶೇಷವಾದ ಪದಾರ್ಥಗಳು. ಇನ್ನು ಈ ಸಂಸ್ಕಾರದಿಂದಲೇ ಪದಾರ್ಥಗಳನ್ನು ಇನ್ನೊಂದು ಕೂಡ ತಯಾರು ಮಾಡುತ್ತಾನೆ. ಯಾವಾಗ? ಎಚ್ಚರದಲ್ಲೇ ತಯಾರು ಮಾಡುತ್ತಾನಂತೆ. ಯಾವಾಗ ಅಂದ್ರೆ ಧ್ಯಾನ ಮಾಡಬೇಕಾದರೆ ಅಥವಾ ಹಗಲು ಕನಸು, ಬೆಳಿಗ್ಗೆ ಕೂತ್ಕೊಂಡು ಕಣ್ಣು ಮುಚ್ಚಿ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಲೋಚನೆ ಬರುತ್ತಲ್ಲ, ಅದನ್ನು ಹಗಲು ಕನಸು ಅಂತಾರೆ. ಆ ಹಗಲು ಕನಸಿನಲ್ಲಿ ಧ್ಯಾನದಲ್ಲೂ ದೇವ ಏನು ಮಾಡುತ್ತಾನೆ, ಸ್ವಪ್ನದಲ್ಲಿ ಜೀವರ ಪ್ರಯತ್ನ ಇಲ್ಲದೇನೆ ತಾನೇ ಸೃಷ್ಟಿ ಮಾಡಿಬಿಡುತ್ತಾನೆ ಪದಾರ್ಥಗಳನ್ನ. ಈ ಧ್ಯಾನದಲ್ಲಿ ಮತ್ತು ಹಗಲು ಕನಸಿನಲ್ಲಿ ಜೀವರಿಗೆ ಆಲೋಚನೆ ಕೊಟ್ಟು ಅವರ ಪ್ರಯತ್ನದಿಂದ ಇದು ಹೀಗಿರಬೇಕು ಅದು ಹಾಗಿರಬೇಕು, ನಾನು ರಾಜ ಆಗಿರಬೇಕು, ನನ್ನ ಕಿರೀಟ ಇರಬೇಕು, ಆ ಕಿರೀಟಕ್ಕೆ ಹೀಗಿರಬೇಕು ಅಂತ ಈ ತರ ಆಲೋಚನೆಗಳನ್ನು ಕೊಟ್ಟು ಆ ಸಂಸ್ಕಾರಗಳಿಂದಲೇನೆ ಕಣ್ಣು ಮನಸ್ಸಿನಲ್ಲಿ ಪದಾರ್ಥಗಳ ನಿರ್ಮಾಣ ಮಾಡೇ ಬಿಡ್ತಾನೆ ಅಂತ. ಆದರೆ ಅವು ಸತ್ಯವಾದ್ದು ಸುಳ್ಳು, ಸುಳ್ಳಲ್ಲ ಸತ್ಯ ಅಂತಾರೆ. ಸತ್ಯ ಅಂದರೆ ಹೊರಗಿನ ಪದಾರ್ಥ ಏನು ಕಾಣುತ್ತಾ ಇದೆ ಮಣ್ಣಿನ ಪದಾರ್ಥಗಳು ಅದರಂತೆ ಅದಲ್ಲ, ಆದರೆ ಅದು ಸತ್ಯವಾದ್ದೆ. ಆಗಿಂದಾಗ ನಿರ್ಮಾಣ ಮಾಡುತ್ತಾನೆ, ಆಗಿಂದಾಗ ಧ್ವಂಸ ಮಾಡಿಬಿಡ್ತಾನೆ. ಈಗ ಮನಸ್ಸಿನಲ್ಲಿ ಮಂಡಿಗೆ ನಿರ್ಮಾಣ ಮಾಡಿದ್ವು, ಮಂಡಿಗೆವಾಗ ನೋಡಿದ್ವು, ಈಗ ದೇವರ ನೈವೇದ್ಯ ಕೊಡಬೇಕು. ಹೊರಗೆ ಮಂಡಿಗೆ ಇಟ್ಟು ದೇವರೆದುರಿಗೆ, ಮನಸ್ಸಿನಲ್ಲೂ ಮಂಡಿಗೆ ತಯಾರು ಮಾಡಿದ್ವು, ಬಿಸಿ ಬಿಸಿಯಾಗಿ ಮಂಡಿಗೆ ತಯಾರಾಗಿದೆ. ಈಗ ಎರಡನ್ನೂ ಏಕಕಾಲದಲ್ಲಿ ದೇವರ ನೈವೇದ್ಯ ಕೊಡಬೇಕು. ಇದನ್ನೇ ದಾಸರಂದರು, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಅಂದ್ರು. ಇಲ್ಲಿ ಒಂದು ವೇಳೆ ಪದಾರ್ಥವೇ ಇಲ್ಲದಿದ್ದರೆ ನೆನೆದು ಕೊಡುವುದು ಹೇಗಾಗುತ್ತೆ? ದೇವರಿಗೆ ಕೊಡ್ಲಿಕ್ಕೆ ಆಗಲ್ಲ, ಇಲ್ಲದ ಪದಾರ್ಥ ಕೊಡ್ಲಿಕ್ಕೆ ಆಗುತ್ತಾ? ಕೊಡ್ಲಿಕ್ಕಾಗಲ್ಲ, ಸತ್ಯವಾಗಿ ಕೊಡುವಂತಾರೆ. ಹಾಗಾದರೆ ಈ ಸತ್ಯವಾಗಿರ್ತಕ್ಕಂತಹ ಪದಾರ್ಥ, ಸ್ವಪ್ನದಲ್ಲಿರುವ ಪದಾರ್ಥ, ಅದನ್ನು ಕೊಡಬೇಕು ದೇವರಿಗೆ. ಕೊಟ್ರೆ ಅವನೇನು ಮಾಡುತ್ತಾನೆ ಅದನ್ನು ಹೇಳ್ತಾ ಇದ್ದಾರೆ. ನಾವು ಒಳಗೆ ಮಂಡಿಗೆ ತಯಾರು ಮಾಡಿದವು ಮನಸ್ಸಿನಲ್ಲಿ, ಹೊರಗೂ ಮಂಡಿಗೆ ಇಟ್ಟವು, ಎರಡನ್ನೂ ಏಕಕಾಲದಲ್ಲಿ ನೈವೇದ್ಯ ಮಾಡಿದವು. ನೈವೇದ್ಯ ಮಾಡುವುದು ಅಂದರೆ ಏನು? ಆ ಮಂಡಿಗೆ ಒಳಗಿರುವ ಭಗವಂತನ ರೂಪಗಳನ್ನ, ರಸರೂಪಗಳನ್ನ ದೇವರಿಗೆ, ನಿನಗೆ ಇದು ನೈವೇದ್ಯ, ನಿನ್ನ ರೂಪಗಳು ನೀನು ಸ್ವೀಕಾರ ಮಾಡು ಅಂತ ಹೇಳುವುದೇ ನೈವೇದ್ಯ. ಹೇಗೆ ಹೊರಗಿನ ಮಂಡಿಗೆಯಲ್ಲಿ ಭಗವದ್ ರೂಪಗಳಿರುತ್ತೋ, ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಮಂಡಿಗೆಯಲ್ಲೂ ಭಗವದ್ ರೂಪಗಳು ಇದ್ದೇ ಇರುತ್ತೆ. ಈಗ ದೇವರಿಗೆ ನೈವೇದ್ಯ ಅಂದರೆ ಹೊರಗಿರುವ ಮಂಡಿಗೆಯಲ್ಲಿರುವ ಭಗವದ್ ರೂಪಗಳು, ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಮಂಡಿಗೆಯಲ್ಲಿರುವ ಭಗವದ್ ರೂಪಗಳು ಎರಡೂ ದೇವರಿಗೆ ಐಕ್ಯ ಚಿಂತನೆ ಮಾಡುವುದು. ತಗೊಳ್ಳಯ್ಯ, ಈಗ ದೇವರನ್ನೇ ಕೇಳಿದರೆ ಹೊರಗಿನ ಮಂಡಿಗೆ ನೈವೇದ್ಯ ಆಯಿತು, ಒಳಗಿನ ಮಂಡಿಗೆ ನೈವೇದ್ಯ ಆಯಿತು, ಯಾವುದು ಸೇರಿತು ನಿನಗೆ ಕೈಗೆ? ಅಂದರೆ ಹೊರಗಿನ ಮಂಡಿಗೆಯಲ್ಲೂ ನಾನು ತಗೊಳ್ಳೋದು ನನ್ನ ರೂಪಗಳೇ, ಒಳಗಿನ ಮಂಡಿಗೆ ಮನಸ್ಸಿನಲ್ಲಿ ಮಂಡಿಗೆ ಮಾಡಿದರೂ ಅಲ್ಲಿ ನನ್ನ ರೂಪಗಳು ಸತ್ಯವಾಗಿ ನಿಂತಿವೆ, ಹೊರಗಿನ ಮಂಡಿಗೆಯಲ್ಲಿ ನನ್ನ ರೂಪಗಳು ಎಷ್ಟು ಸತ್ಯವೋ ಆ ಒಳಗಿನ ಮಂಡಿಗೆಯಲ್ಲೂ ನನ್ನ ರೂಪಗಳು ಅಷ್ಟೇ ಸತ್ಯ, ಹೊರಗಿನ ಮಂಡಿಗೆಯಲ್ಲಿರುವ ನನ್ನ ರೂಪಗಳು ತಗೊಂಡಾಗ ನನಗೆ ಎಷ್ಟು ತೃಪ್ತಿ ಆಗಬೇಕೋ, ಒಳಗಿನ ಮಂಡಿಗೆಯಲ್ಲಿ ಅಂದರೆ ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಮಂಡಿಗೆಯಲ್ಲಿರುವ ಸತ್ಯವಾದ ನನ್ನ ರೂಪಗಳು ಸ್ವೀಕಾರ ಮಾಡಿದಾಗಲೂ ನನಗಷ್ಟೇ ತೃಪ್ತಿ ಆಗುತ್ತೆ. ಆದ್ದರಿಂದ ಹೊರಗಿನ ಮಂಡಿಗೆ ಕೊಟ್ಟರು, ಒಳಗಿನ ಮಂಡಿಗೆ ಕೊಟ್ಟರು ನನಗೇನು ವ್ಯತ್ಯಾಸ ಇಲ್ಲ, ನನ್ನ ಹೊಟ್ಟೆ ತುಂಬುತ್ತೆ ಅಂದ. ಆದರೆ ನಾವು ಒಳಗಿನ ಮಂಡಿಗೆ ಕೊಟ್ರೆ, ಮನಸ್ಸಿನಿಂದ ಮಂಡಿಗೆ ಕೊಟ್ಟು ದೇವರು ಹೊಟ್ಟೆ ತುಂಬಿತು, ದೇವರು ಕೂಡ ನಾನು ಮನಸ್ಸಿಂದ ಕೊಡ್ತೇನೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ದೇವ ನೋಡುತ್ತಾನಂತೆ, ನನಗೆ ಮನಸ್ಸಿನಿಂದ ಕೊಟ್ಟರು ನನಗೆ ಹೊಟ್ಟು ತುಂಬುತ್ತೆ, ಯಾಕೆ ಒಳಗೆ ಸತ್ಯವಾದ ನನ್ನ ರೂಪಗಳಿರುತ್ತೆ ಆ ಮಂಡಿಗೆಯಲ್ಲಿ. ಆದರೆ ಇವರಿಗೆ ನಾನು ಮನಸ್ಸಿನಿಂದ ಕೊಟ್ಟರೆ ಇವರು ಹೊಟ್ಟೆ ತುಂಬಲ್ಲ, ಆದ ಕಾರಣ ಇವರಿಗೆ ಸತ್ಯವಾದ ಪದಾರ್ಥಗಳನ್ನೇ ಕೊಡಬೇಕು ಎಂದು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಕೊಡುವುದಂದ್ರೆ ಇದು ಏನು? ಆ ಮನಸ್ಸಿನಲ್ಲಿ ನೆನೆದ ಪದಾರ್ಥದೊಳಗಿರುವ ಭಗವದ್ ರೂಪ ಅದನ್ನು ಕೊಡುವುದು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಗೊಂಡು ಬಲುನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು. ಗಂಗಾ ತರಂಗಗಳಂತೆ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ಆ ಸಂಪತ್ತನ್ನ ಕೊಟ್ಟು ಪೂರ್ಣಾನುಗ್ರಹ ಮಾಡುತ್ತಾನೆ ಭಗವಂತ. ಇದು ಭಗವಂತನ ಚರ್ಯ. ಹಾಗಾದರೆ ಈಗ ಅನುಸಂಧಾನ ಎಂಬುದು ಅರ್ಥ ಆಯಿತು. ಹೊರಗೆ ಛತ್ರ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಛತ್ರ ಕಲ್ಪಿಸಿ ಆ ಛತ್ರ ಎಂಬ ಮನಸ್ಸಿನಲ್ಲಿ ಬಂದ ಛತ್ರದಲ್ಲಿರುವ ಭಗವದ್ ರೂಪ ಏನಿದೆ ಅದನ್ನ ದೇವರಿಗೆ ಕೊಡುವುದೇ ಛತ್ರ ಸಮರ್ಪಣೆ. ಒಳಗೆ ಚಾಮರ ಕಲ್ಪಿಸಿ ಆ ಚಾಮರದೊಳಗಿರುವ ಭಗವದ್ ರೂಪಗಳನ್ನು ಕೊಡುವುದೇ ಚಾಮರ ದೇವರಿಗೆ ಕೊಟ್ಟಂತೆ. ಆ ರೀತಿಯಲ್ಲಿ ಛತ್ರ ಚಾಮರ ಮೊದಲಾದ ಎಲ್ಲವನ್ನ ದೇವರಿಗೆ ಕೊಡುವ ಕ್ರಮ ಇದು. ಮನಸ್ಸಿನಲ್ಲಿ ಪದಾರ್ಥಗಳನ್ನ ಚಿಂತಿಸಿ ತಯಾರು ಮಾಡಿ ಆ ಪದಾರ್ಥಗಳಲ್ಲಿರುವ ದೇವರ ರೂಪಗಳನ್ನ ದೇವರಿಗೆ ಕೊಡುವುದೇ ಮಾನಸಿಕ ಪೂಜಾ. ಈ ಒಂದು ಇದಕ್ಕೆ ದೃಷ್ಟಾಂತ ಭಾಗವತದಲ್ಲಿ ಭಾರತದಲ್ಲಿ ಬರುತ್ತೆ. ಗದಾಯುದ್ಧ ಪರ್ವ ಕೊನೆಯ ಪರ್ವ ಬರ್ತಾ ಇದೆ. ಬಲರಾಮದೇವರು, ನಾನು ಯುದ್ಧ ಮಾಡಲ್ಲ, ನನಗೆ ಇಬ್ಬರು ಪಾಂಡವರು ಬೇಕು, ದುರ್ಯೋಧನನೂ ಶಿಷ್ಯನೇ, ಇಬ್ಬರೂ ಜಗಳಾಡ್ತಾ ಇದ್ದಾರೆ, ಒಬ್ಬರ ಪಕ್ಷ ವಹಿಸಿ ನಾನು ಯುದ್ಧ ಮಾಡುವುದು ಸರಿಯಲ್ಲ, ನಾನು ಇರಲ್ಲ ಅಂತ ಬಲರಾಮದೇವರು ತೀರ್ಥಯಾತ್ರೆಗೆ ಹೊರಟರು. ತೀರ್ಥಯಾತ್ರೆಗೆ ತುಂಬಾ ಕಡೆ ಹೋಗ್ತಾ ಹೋಗ್ತಾ ಇರುವಾಗ ಸರಸ್ವತಿ ನದಿ ತೀರದ ಒಂದು ತೀರ್ಥಕ್ಕೆ ಬರ್ತಾರೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಕೂಡಲೇ ಅವರಿಗೆ ತುಂಬಾ ಕಾಲ ಅಲ್ಲೇ ಇರಬೇಕು ಅನಿಸಿತು. ಕೆಲವು ದಿನಗಳ ಕಾಲ ಅಲ್ಲಿ ಸ್ನಾನ ಮಾಡುತ್ತಾ ಸಂತೋಷವಾಗಿದ್ರು, ಮನಸ್ಸು ಬಹಳ ಆಹ್ಲಾದಕರವಾಗಿತ್ತು. ಆಗ ಏನಿದು ಒಂದು ವಿಚಾರ ಮಾಡಿದರೆ ಅದರ ಚರಿತ್ರೆ ಗೊತ್ತಾಗುತ್ತೆ. ಹಿಂದೆ ಮೂವರು ಜ್ಞಾನಿಗಳು ಅಣ್ಣ ತಮ್ಮಂದರು, ಅವರ ಹೆಸರು ಏಕತ ದ್ವಿತ ತ್ರಿತ ಅಂತ. ಏಕತ ದ್ವಿತ ತ್ರಿತ ಅಂತ. ಇದರಲ್ಲಿ ಏಕತ ಮಹಾ ಒಳ್ಳೆ ತಪಸ್ವಿ. ಮೂವರು ಸೇರಿ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಾರೆ, ಸೋಮಯಾಗ ಮಾಡಬೇಕು ಅಂತ. ಅದಕ್ಕೆ ರಾಜನತ್ರೇ ಬಹಳ ಕಡೆ ಹೋಗಿ ಬೇಕಾದ ಪದಾರ್ಥಗಳನ್ನು ಸಂಗ್ರಹ ಮಾಡಿ ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಬರ್ತಾ ಇರ್ತಾರೆ. ಆ ಬರುವಾಗ ಇನ್ನ ಮಿಕ್ಕ ಇಬ್ಬರು ಏಕತನ ಸೋದರರಿಬ್ಬರಿಗೂ ಕೂಡ ಆಕಾರದಲ್ಲೇ ಅವರಿಗೆ ಚೂರು ಬೇರೆ ಆಲೋಚನೆ ಬಂತು. ಈ ಏಕತ ಒಳ್ಳೆ ತಪಸ್ವಿ, ಅಷ್ಟೇ ಅಲ್ಲ ಜನರಲ್ಲೂ ಕೂಡ ಇವನಿಗೆ ಒಳ್ಳೆ ಗುರುತಿದೆ, ಎಲ್ಲರೂ ಇವನನ್ನ ಗೌರವಿಸ್ತಾರೆ, ಆದ್ದರಿಂದ ಈ ಬಂದ ಪದಾರ್ಥವೆಲ್ಲ ನಾವಿಬ್ಬರೇ ಇಟ್ಟುಕೊಳ್ಳೋಣ, ಇವನಿಗೆ ಕೊಡುವುದು ಬೇಡ, ಇವನು ಮತ್ತೂ ಹೋದ್ರು ಹೇಗಾದ್ರೂ ಪಡ್ಕೊಳ್ತಾನೆ, ನಮಗಾಗಲ್ಲ, ಆದ್ದರಿಂದ ನಾವೇ ತಗೊಳ್ಳೋಣ ಎಂಬ ಆಲೋಚನೆ ಅವರಿಗೆ ಬಂತು. ಏಕತನಿಗೆ ಇದೇನೂ ಇಲ್ಲ, ಹಾದಿಯಲ್ಲಿ ಹೋಗ್ತಾ ಇದ್ದಾನೆ, ಚಿಂತನೆ ಮಾಡಿಕೊಳ್ತಾನೆ, ಹೋಗ್ತಾ ಇದ್ದಾನೆ. ಎದು ಮುಂದು ಏಕತ, ನಂತರ ದ್ವಿತ, ನಂತರ ತ್ರಿತ, ಹೀಗೆ ಹೋಗ್ತಾ ಇದ್ದಾನೆ. ಎಲ್ಲ ಪದಾರ್ಥಗಳನ್ನ, ಎಲ್ಲ ಯಜ್ಞಕ್ಕೆ ಬೇಕಾದ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಚೂರು ನಸು ಕತ್ತಲು ಬರ್ತಾ ಇದೆ, ಸಂಜೆ ಕಾಲ. ಎದುರಿಗೊಂದು ತೋಳ ಬಂತು. ಏಕತ ನೋಡಿದ, ಆ ತೋಳಾದ ಹಾದಿಯಿಂದ ತಾನು ಚೂರು ಪಕ್ಕಕ್ಕೆ ಸರದ. ಸರದಾಗ ಕತ್ತಲು ನೋಡಿಕೊಳ್ಳಿಲ್ಲ, ಪಕ್ಕದಲ್ಲೇ ದೊಡ್ಡ ಹಾಳುಬಾವಿ ಇತ್ತು, ಅದರಲ್ಲಿ ಬಿದ್ದೇ ಬಿಟ್ಟ. ತೋಳ ಹೊರಟೋಯಿತು. ಈ ಉಳಿದ ಇಬ್ಬರು ಏಕತನನ್ನ ಒಳಗಿನಿಂದ ಎಬ್ಬಿಸುವ ಪ್ರಯತ್ನ ಮಾಡಲಿಲ್ಲ. ತಮ್ಮ ಪಾಡಿಗೆ ತಾವು ಆಯ್ತಪ್ಪ, ನಾವು ಅಂದುಕೊಂಡದ್ದಾಯಿತು ಅಂತ ಎಲ್ಲ ಪದಾರ್ಥ ಎಲ್ಲ ಹಿಡ್ಕೊಂಡು ತಮ್ಮ ಪಾಡಿಗೆ ತಾವು ಹೊರಟೇ ಹೋಗಿಬಿಟ್ರು. ಏಕತ ಪಾಪ ರಾತ್ರಿ ಅಲ್ಲಿಯೇ ಬಿದ್ದಿದ್ದಾನೆ ಹಾಳುಬಾವಿ, ನೀರೂ ಇಲ್ಲ ಏನೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಒಳಗಿದ್ದವನಿಗೆ, ಅಯ್ಯೋ ನನ್ನ ಸೋದರರು ಹೀಗೆ ಮಾಡಿದರಲ್ಲ ಎಂಬ ದುಃಖ ಇಲ್ಲ, ದುಃಖ ಇದೆ. ಏನು ದುಃಖ? ನಾನು ಯಜ್ಞ ಮಾಡಬೇಕು ಅಂದುಕೊಂಡಿದ್ದೆ, ಈ ರೀತಿ ಆಯ್ತಲ್ಲ, ಹೇಗೆ ಯಜ್ಞ ಮಾಡಬೇಕು? ಮೇಲಕ್ಕೆ ಬರೋಣ ಅಂದ್ರೆ ಇಲ್ಲ, ದೊಡ್ಡ ಹಾಳುಬಾವಿ, ಬಹಳ ಆಳವಾಗಿದೆ, ಮೇಲಕ್ಕೆ ಏರಿ ಬರಲಿಕ್ಕೆ ಯಾವ ಆಸ್ಪದವೂ ಇಲ್ಲ, ಒಳಗೇ ಇದ್ದಾನೆ. ಆದ್ರೆ ದುಃಖ ಒಂದೇ ಆಗ್ತಾ ಇದೆ, ಏನಾದ್ರೂ ಸರಿ ಯಜ್ಞ ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಮಾರನೇ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೂ ಇಲ್ಲ, ನೀರೂ ಇಲ್ಲ, ಏನೂ ಇಲ್ಲ, ತಿನ್ನಲಿಕ್ಕೂ ಇಲ್ಲ, ಏನೂ ಇಲ್ಲ, ಯಜ್ಞ ಮಾಡಬೇಕು ಅಂತ ಸಂಕಲ್ಪ. ಹೇಗೆ ಮಾಡಬೇಕು ಅಂತಹ ಕಾಲಕ್ಕೆ ಒಳಗೆ ಭಗವಂತ ಅವರಿಂದ ಉದ್ಧಾರ ಮಾಡಬೇಕು ಅವರನ್ನ ಅಂದುಕೊಂಡ್ರೆ ಎಂಥ ಚಿಂತನೆ ಕೊಡುತ್ತಾನೆ ಎಂಬುದಕ್ಕೆ ದೃಷ್ಟಾಂತ ಹೇಳ್ತಾರೆ. ಅವರು ಮನಸ್ಸಿನಿಂದಲೇನೆ ತೀರ್ಥಗಳನ್ನ ಅಲ್ಲಿ ಕಲ್ಪನೆ ಮಾಡಿದರು. ಮನಸ್ಸಿನಿಂದಲೇನೆ ಬಾವಿಯಲ್ಲಿ ತೀರ್ಥವನ್ನ, ನೀರನ್ನ ಕಲ್ಪನೆ ಮಾಡಿ ಆ ನೀರಿನಲ್ಲಿ ದೇವತೆಗಳನ್ನು ಚಿಂತಿಸಿ ಅಲ್ಲಿ ಭಗವದ್ ರೂಪಗಳನ್ನು ಚಿಂತಿಸಿ ಸ್ನಾನ ಮುಗಿಸಿದರು ಮನಸ್ಸಿನಿಂದಲೇನೆ. ನಂತರ ಮನಸ್ಸಿನಿಂದಲೇನೆ ಹೃದಯದಲ್ಲಿ ಯಜ್ಞಕುಂಡ ನಿರ್ಮಾಣ ಮಾಡಿದರು. ಆ ಯಜ್ಞಕುಂಡದಲ್ಲಿ ಮನಸ್ಸಿನಿಂದಲೇನೆ ಅಗ್ನಿ ಪ್ರತಿಷ್ಠಾ ಮಾಡಿದರು. ಅಗ್ನಿ ಪ್ರತಿಷ್ಠಾ ಮಾಡಿದ ಮೇಲೆ ಮನಸ್ಸಿನಿಂದಲೇನೆ ತುಪ್ಪ, ಅನ್ನ, ಕಟ್ಟಿಗೆ ಮೊದಲಾದ ಎಲ್ಲವನ್ನ ಕಲ್ಪಿಸಿದರು. ಹಾಗೆ ಸೋಮರಸ ಬೇಕಾಗಿತ್ತು ಸೋಮ ಯಾಗಕ್ಕೆ. ಸೋಮರಸ ನೋಡಿದ್ರು, ಎಷ್ಟೆಷ್ಟು ಪ್ರತ್ಯಕ್ಷ ಪದಾರ್ಥ ಕೊಡ್ಲಿಕ್ಕಾಗುತ್ತೋ ಅಷ್ಟು ನೋಡಬೇಕು ಅಂತ. ಅಲ್ಲಿ ಒಂದು ಬೇರೆ ಯಾವುದೋ ಬಳ್ಳಿ ಮೇಲಿಂದ ನೇತಾಡತಾ ಇತ್ತು. ಆ ಬಳ್ಳಿಯನ್ನ ನೋಡಿದ್ರು, ಬಳ್ಳಿ ಕಡದರು, ಆ ಕಡದ ಬಳ್ಳಿಯನ್ನ ಕುಟ್ಟಿ ರಸ ತೆಗೆದರು. ಆ ರಸದೊಳಗೆ ಸೋಮರಸದೊಳಗಿರುವ ಭಗವದ್ ರೂಪಗಳನ್ನ ಚಿಂತನೆ ಮಾಡಿದರು. ಅದು ಸೋಮರಸ ಆಯಿತು. ಗಟ್ಟಿಯಾಗಿ ಮಂತ್ರಗಳನ್ನ ಹೇಳುತ್ತಾ ಮನಸ್ಸಿನಿಂದಲೇ ಆಹುತಿಗಳನ್ನ, ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳಿಂದ ಅಲ್ಲಿರುವ ಭಗವದ್ ರೂಪಗಳು, ಸತ್ಯವಾದ ಭಗವದ್ ರೂಪಗಳಿಂದ ಯಜ್ಞ ಮಾಡಲಿಕ್ಕೆ ಶುರು ಮಾಡಿದರು. ಒಬ್ಬನೇ ವ್ಯಕ್ತಿ ಕಾಡಿನಲ್ಲಿ ಬಾವಿಯಲ್ಲಿ ಬಿದ್ದು ಮಂತ್ರಗಳು ಗಟ್ಟಿಯಾಗಿ ಉಚ್ಚಾರ ಮಾಡುತ್ತಾ ಇದ್ದಾನೆ. ಸಾಮಾನ್ಯ ದೃಷ್ಟಿಯಲ್ಲಿ ಸ್ನಾನವೂ ಮಾಡಲಿಲ್ಲ, ಆದರೆ ಎಲ್ಲ ಮನಸ್ಸಿನಿಂದ ಎಲ್ಲ ಆಗ್ತಾ ಇದೆ. ಇಂಥ ಕಾಲಕ್ಕೆ ದೇವತೆಗಳು ಮಾತಾಡಿಕೊಳ್ತಾ ಇದ್ದಾರೆ ಸ್ವರ್ಗಲೋಕದಲ್ಲಿ. ಇಂಥ ಯಜ್ಞ ಆಗ್ತಾ ಇದೆಯಲ್ಲ, ಇಂದ್ರಾಯ ಸ್ವಾಹ, ಅಗ್ನಯ ಸ್ವಾಹ ಅಂತ ಆಹುತಿಗಳನ್ನು ಕೊಡ್ತಾ ಇದ್ದಾನೆ. ಈ ಮಾನಸಿಕ ಆಹುತಿಗಳನ್ನು ತಗೊಳ್ಬೇಕಾ ಬೇಡವಾ ಅಂತ ಚರ್ಚೆ ಶುರುವಾಯಿತು. ಆಗ ಇಂದ್ರದೇವರು ಬೃಹಸ್ಪತ್ಯಾಚಾರನ ಕೇಳ್ತಾ ಇದ್ದಾರೆ, ಸ್ವಾಮಿ ಹೀಗೆ ಯಜ್ಞ ಮಾಡುತ್ತಾ ಇದ್ದಾನೆ, ಇಂಥ ಕಾಲಕ್ಕೆ ನಾವು ಹೋಗಬೇಕೋ ಬಿಡಬೇಕೋ, ಏನುತ್ತರ ಕೊಡಬೇಕು ಬೃಹಸ್ಪತ್ಯಾಚಾರ್ಯರು? ಎಂಥ ಉತ್ತರ ಕೊಟ್ಟರು ಗೊತ್ತೋ? ನೀನು ಹೋಗುವುದು ಒಂದು ಕ್ಷಣ ತಡ ಮಾಡಿದರೆ ಇನ್ನೊಬ್ಬ ಇಂದ್ರನನ್ನೇ ಹುಟ್ಟು ಹಾಕ್ತಾನೆ, ಬೇಗ ಹೋಗು ಅಂದು. ಆಗ ಎಲ್ಲಾ ದೇವತೆಗಳು ಧಾವಿಸಿ ಬಂದು ಅವರು ಮನಸ್ಸಿನಿಂದ ಕೊಡುವಂತಹ ಎಲ್ಲಾ ಹವಿಷ್ಯಗಳನ್ನು ತಗೊಂಡ್ರು. ಆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥ ಹೊರಗಿನ ಪದಾರ್ಥದಂತೆ ಸತ್ಯವಲ್ಲದಿದ್ದರೂ, ಹೊರಗಿನ ಪದಾರ್ಥವಲ್ಲದಿದ್ದರೂ ಸತ್ಯವಾದ ಪದಾರ್ಥವೇ. ಅದರೊಳಗೆ ದೇವತೆಗಳ ರೂಪಗಳು ಇದ್ದುವು, ದೇವತೆಗಳ ರಸಗಳು ಇದ್ದುವು, ದೇವರ ರಸಗಳು ಇದ್ದುವು. ಆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥದಲ್ಲಿ ಸತ್ಯವಾದ ತಮ್ಮ ತಮ್ಮ ರಸಗಳನ್ನು ಅವರು ಸ್ವೀಕಾರ ಮಾಡಿದರು. ಅವರಿಗೆ ಹೊರಗಿನ ಅನ್ನ ಮತ್ತು ತುಪ್ಪ ಕೊಟ್ಟರೆ ಎಷ್ಟು ತೃಪ್ತಿ ಆಗಬೇಕೋ ಅಷ್ಟು ತೃಪ್ತಿ ಅವರವರ ರಸ ಆ ಮನಸ್ಸಿನಿಂದ ಕೊಟ್ಟರು ಬಂತವರಿಗೆ. ದೇವತೆಗಳೆಲ್ಲ ಆನಂದಪಟ್ಟು ಇಂಥ ಅದ್ಭುತವಾದ ಜ್ಞಾನಿಯನ್ನು ನೋಡಿ ಒಳಗಿದ್ದ ಅವರಿಗೆ ಅನುಗ್ರಹ ಮಾಡುತ್ತಾ ಇದ್ದಾರೆ. ಏನು ಬೇಕು ಕೇಳು ಅಂತ ಹೇಳಿದಾಗ ಅವರು ಹೇಳುತ್ತಾರೆ, ಸೋಮಯಾಗ ಮಾಡಿದ ಫಲ ಬರಬೇಕು. ಹೇಳೇಬಿಟ್ರು ದೇವತೆಗಳು, ಆ ಫಲ ಮೊದಲೇ ಬಂದಿದೆ, ಒಂದಲ್ಲ ಕೋಟಿ ಕೋಟಿ ಸೋಮಯಾಗ ಮಾಡಿದ ಫಲ ನಿನಗೆ ಮೊದಲೇ ಬಂದಿದೆ ಈ ಮಾನಸಿಕ ಯಜ್ಞದಿಂದ. ಹೌದಾ, ಹಾಗಾದ್ರೆ ಇನ್ನೊಂದು ವರ ಕೊಡಿ. ಏನದು ಅಂದರೆ ಅವರನ್ನ ಮೇಲಕ್ಕೆ ತರಬೇಕಲ್ಲ, ಅದಕ್ಕೆ ನೀರು ಸೃಷ್ಟಿ ಮಾಡಿದರು ದೇವತೆಗಳು ಸ್ವಚ್ಛವಾಗಿ. ಆ ನೀರಲ್ಲಿ ಮೇಲಕ್ಕೆ ತೇಲಿ ಬಂದು ಬಿಟ್ರು ಆ ಋಷಿಗಳು. ನಂತರ ಕೇಳಿದ್ರು, ಇದು ತೀರ್ಥವಾಗಲಿ, ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡಿದರೆ ಅವರಿಗೆ ಸೋಮಯಾಗ ಮಾಡಿದ ಫಲ ಬರಲಿ ಅಂತ ಕೇಳಿಕೊಂಡ್ರು. ತಥಾಸ್ತು ಅಂದ್ರು ದೇವತೆಗಳು. ಅಲ್ಲಿ ಬಲರಾಮದೇವರು ಸ್ನಾನ ಮಾಡಿದ್ದಕ್ಕೆ ಅದ್ಭುತ ಆನಂದ ಆಯಿತು ಅಂತ ಹೇಳುತ್ತಾರೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಮಾನಸಿಕ ಚಿಂತನೆಯ ಪರಾಕಾಷ್ಠ. ಮಾನಸಿಕ ಚಿಂತನೆ ಮಾಡಿದರೆ ಆ ಚಿಂತನೆ ಮಾಡುವ ರೀತಿ ಗೊತ್ತಿರಬೇಕು. ಏನೋ ಮನಸ್ಸಲ್ಲಿ ಕಲ್ಪನೆ ಮಾಡಿ ಕೃಷ್ಣಾರ್ಪಣ ಅನ್ನೋದಲ್ಲ, ಆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಆ ಕಲ್ಪನೆ ಮಾಡಿದ ಪದಾರ್ಥ ಅದು ಸತ್ಯವಾದ ವಾಸನೆಗಳ ಸಂಸ್ಕಾರಗಳಿಂದ ತಯಾರಾದದ್ದು, ಆ ಸತ್ಯವಾದ ಸಂಸ್ಕಾರಗಳಲ್ಲಿ ದೇವರ ನಿಜವಾದ ರೂಪಗಳೇ ನಿಂತಿರುತ್ತೆ. ದೇವತೆಗಳ ನಿಜವಾದ ರಸರೂಪಗಳೇ ನಿಂತಿರುತ್ತೆ. ಕೊಟ್ಟರೆ ಖಚಿತವಾಗಿ ದೇವತೆಗಳು ಮಾನಸಿಕ ರಸ ಪದಾರ್ಥಗಳನ್ನ ಸ್ವೀಕಾರ ಮಾಡುತ್ತಾರೆ ಎಂಬ ನಂಬಿಕೆಯಿಂದ ಕೊಡಬೇಕು. ಅದನ್ನ ಹೇಳುತ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆಯದು. ಆ ನೆನೆಯೋದು ಅಂದ್ರೆ ಪದಾರ್ಥ ಮಾತ್ರ ಅಲ್ಲ, ಪದಾರ್ಥದಲ್ಲಿ ದೇವರ ರೂಪಗಳು, ದೇವತೆಗಳ ರೂಪಗಳು ಇಲ್ಲಿ ಗಮನ ಕೊಡಬೇಕು. ಆ ದೇವರ ರೂಪಗಳು ಹೇಗಿರುತ್ತೋ, ದೇವತೆಗಳ ರೂಪಗಳು ಹೇಗಿರುತ್ತೋ ಗೊತ್ತಿಲ್ಲ ಅಂದರೆ ಹೊರಗೆ ಮಂಡಿಗೆಯಲ್ಲಿ ಯಾವ ರೂಪ ಹರಿಕಥಾಮೃತ ಸಾರ ತೆಗೀರಿ ಪಟ್ಟಿ ಕೊಟ್ಟಿರ್ತಾರೆ, ಮನಸ್ಸಿನಲ್ಲಿ ಹಾಲು ಕಲ್ಪನೆ ಮಾಡಿದರ, ಹಾಲಿನೊಳಗೆ ಕ್ಷೀರಗತ ರಸರೂಪಗಳು 354. ಹೊರಗಿನ ಹಾಲಲ್ಲೂ ಅಷ್ಟೇ ರೂಪ, ಒಳಗಿನ ಹಾಲಲ್ಲೂ ಅಷ್ಟೇ ರೂಪ. ಸ್ವಾಮಿಗೆ ಶ್ರೀನಿವಾಸನಿಗೆ ಮನಸ್ಸಿನಲ್ಲಿ ಹಾಲು ಕೊಟ್ಟು, ಹಾಲು ಕೊಟ್ಟರೆ ಆ ರೂಪಗಳು ಸ್ವಾಮಿ ಖಚಿತವಾಗಿ ಸ್ವೀಕಾರ ಮಾಡಿಯೇ ಮಾಡುತ್ತಾನೆ ಎಂಬ ನಂಬಿಕೆಯಿಂದ ನೆನೆದು ಕೊಟ್ಟರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಆ ಜ್ಞಾನಕ್ಕೆ ಮೆಚ್ಚಿ ಕೋಟಿ ಕೋಟಿ ಯಜ್ಞ ಮಾಡಿದ ಫಲ ಕೊಡುತ್ತಾನೆ. ಈ ಹೊರಗಡೆ ಮಾಡುವ ಯಜ್ಞ ಪದಾರ್ಥ ಬೇಕು, ಕಷ್ಟ ಬೇಕು, ಆಯಾಸ ಬೇಕು, ಚೂರು ಹೆಚ್ಚು ಕಮ್ಮಿ ಆದರೆ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಈ ಒಳಗೆ ಮಾಡತಕ್ಕಂಥ ಈ ಅದ್ಭುತ ಯಜ್ಞ ಅದ್ಭುತ ಫಲಗಳನ್ನು ಕೊಡುತ್ತೆ. ಆ ಪುಣ್ಯ ಎಂದಿಗೂ ನಾಶವೇ ಆಗೋದಿಲ್ಲ ಅಂತಾರೆ. ಅಂಥ ಒಂದು ಯಜ್ಞದ ಪ್ರಕ್ರಿಯೆಯನ್ನ ಈ ಸ್ವರೂಪ ಯಜ್ಞ ಪ್ರಕರಣದಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ಜೀವನ ಸ್ವರೂಪದಲ್ಲಿರತಕ್ಕಂತಹ ಮನಸ್ಸೇ ಯಜಮಾನ. ಜೀವನ ಸ್ವರೂಪದಲ್ಲಿ ಯಾರಿರುತ್ತಾರೆ? ವಾಯುದೇವರಿರುತ್ತಾರೆ. ಆ ಸ್ವರೂಪದ ಮನಸ್ಸಿನಲ್ಲಿ ಇರುವುದು ವಾಯುದೇವರೇ. ಆ ವಾಯುದೇವರೇ ಇಲ್ಲಿ ಯಜಮಾನ ಅಂತ ಚಿಂತನೆ ಮಾಡಬೇಕು. ನಂತರ ವಾಕ್ ಭಾರ್ಯ, ಭಾರತೀ ದೇವಿಯೇ ಅವರ ಪತ್ನಿ. ನಮ್ಮ ವತಿಯಿಂದ ಈ ಜೀವನವೆಂಬ ಯಜ್ಞಕ್ಕೆ ನಿಯಾಮಕರಾಗಿ ಯಜಮಾನರಾಗಿ ಕೂತವರೇ ವಾಯುದೇವರು. ಅವರ ಪತ್ನಿ ಭಾರ್ಯ ಭಾರತೀ ದೇವಿ. ಪುತ್ರ ಯಾರು? ಬಲಂ ಪುತ್ರ ಅಂದ್ರೆ ಬಲಿ ಅಂತ ಉಪನಿಷತ್ತಿನಲ್ಲಿ ಕರೆಸಿಕೊಂಡ ಎಲ್ಲಾ ಜೀವರಾಶಿಯ ಬಲಕಣ್ಣಿನಲ್ಲಿ ನಿಂತ ಶೇಷ ದೇವರೇ ಬಲಿ ಅಂದ್ರೆ ಬಲ, ಅಂದ್ರೆ ವಾಯುದೇವರ ಪುತ್ರ ಅಂತ ಕರೆಸಿಕೊಂಡಿದ್ದಾರೆ. ನಂತರ ಶ್ರೋತ್ರಂ, ಕಿವಿಯಿಂದ ಕೇಳಿ ಒಳ್ಳೆ ಜ್ಞಾನವೆಂಬ ದೈವವಿತ್ತ ಪಡೆಯುವುದರಿಂದ ಆ ಶ್ರೋತ್ರಾಭಿಮಾನಿ ಚಂದ್ರಾಂತರ್ಗತನಾಗಿರತಕ್ಕಂಥ ಶ್ರೀಹರಿಯೇ ದೈವವಿತ್ತ ಅಂತ ಕರೆಸಿಕೊಂಡಿದ್ದಾನೆ. ನಂತರ ಚಕ್ಷುರ್ ಮನುಷ್ಯವಿತ್ತಂ, ಕಣ್ಣೇ ಮನುಷ್ಯವಿತ್ತ ಅಂದರೆ ಕಣ್ಣಿಗೆ ಅಭಿಮಾನಿ ಸೂರ್ಯಾಂತರ್ಗತ ನಾರಾಯಣ ಏನಿದ್ದಾನೆ ಅವನೇ ಇಲ್ಲಿ ಮನುಷ್ಯವಿತ್ತ ಅಂದರೆ ಹೊರಗಿನ ದುಡ್ಡು ದುಗ್ಗಾಣಿ ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಚಿಂತನವೇ ಕರ್ಮ, ಈ ಎಲ್ಲ ವಿಶೇಷವಾಗಿರತಕ್ಕಂಥ ಯಜ್ಞದ ಚಿಂತನೆ ಏನಿದೆ ಅದೇ ದೊಡ್ಡ ಕರ್ಮ ಅಂದ್ರು. ಆ ಕರ್ಮಕ್ಕೆ ಪುಷ್ಕರಾಂತರ್ಯಾಮಿ ಭಗವಂತ ಶ್ರೀಹರಿ ನಿಂತಿದ್ದಾನೆ ಎಂಬುದನ್ನ ನಾವು ಯಜಮಾನ, ಭಾರ್ಯ, ಪುತ್ರ, ದೈವವಿತ್ತ, ಮನುಷ್ಯವಿತ್ತ, ಚಿಂತನೆ ಎಂಬ ಕರ್ಮ ಈ ಐದನ್ನು ನೆನೆದು ಅಲ್ಲಲ್ಲಿರುವ ದೇವತೆಗಳಿಗೆ ನಮಸ್ಕಾರ ಸಲ್ಲಿಸಿ ನಂತರ ಐದು ಕಡೆ ನಾಲ್ಕು ಕಡೆ ಐದು ರೂಪಗಳ ಚಿಂತನೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಐದು ರೂಪಗಳ ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಮಾಡಬೇಕು ಅಂದರೆ ಯಜಮಾನನನ್ನ ಪ್ರತ್ಯೇಕ ಚಿಂತನೆ, ವಾಯುದೇವರಲ್ಲಿ ಪ್ರತ್ಯೇಕ ಚಿಂತನೆ. ಮೊದಲು ಹೇಳುತ್ತಾರೆ ಭಾರ್ಯಾಯಾಮ್ ನಾರಾಯಣ ವಾಕ್, ಭಾರತೀ ದೇವಿ. ಭಾರತೀ ದೇವಿಯಲ್ಲಿ ನಾರಾಯಣ ರೂಪಕ್ಕೆ ನಮಸ್ಕಾರ ಮಾಡಬೇಕು, ಅಲ್ಲಿ ನಿಂತಿರ್ತಾನೆ. ಪುತ್ರ ಸ್ಥಾನದಲ್ಲಿರುವ ಶೇಷಾಂತರ್ಗತ ವಾಸುದೇವ ಮೂರ್ತಿಗೆ ನಮಸ್ಕಾರ ಮಾಡಬೇಕು. ದೈವವಿತ್ತ ಅಂದರೆ ಶ್ರೋತ್ರ, ಚಂದ್ರಾಂತರ್ಗತ ಸಂಕರ್ಷಣನಿಗೆ ನಮಸ್ಕಾರ ಮಾಡಬೇಕು. ಮನುಷ್ಯವಿತ್ತ ಚಕ್ಷುಸ್ಸು ಅಭಿಮಾನಿ ಸೂರ್ಯ, ಸೂರ್ಯಾಂತರ್ಗತ ಪ್ರದ್ಯುಮ್ನನಿಗೆ ನಮಸ್ಕಾರ ಸಲ್ಲಿಸಬೇಕು. ನಂತರ ಚಿಂತನವೆಂಬ ಕರ್ಮ, ಆ ಕರ್ಮಕ್ಕಭಿಮಾನಿಯಾದ ಪುಷ್ಕರಾಂತರ್ಯಾಮಿ ಅನಿರುದ್ಧನಿಗೆ ನಮಸ್ಕಾರ ಮಾಡಬೇಕು. ಹಾಗಾದರೆ ಭಾರ್ಯ, ಪುತ್ರ, ಶ್ರೋತ್ರ ಅಂದರೆ ದೈವವಿತ್ತ, ಮನುಷ್ಯವಿತ್ತ, ಕರ್ಮ, ಐದರಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ಸ್ಮರಣೆ ಮಾಡಿ ನಮಸ್ಕಾರ ಸಲ್ಲಿಸಬೇಕು. ನೀವೇ ಈ ಯಜ್ಞ ನಡೆಸಬೇಕು ಅಂತ. ನಂತರ ಯಜ್ಞ ಐದು ಕಾಲವಾಗಿರುತ್ತೆ, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ಮೂರು.
ಪ್ರಾತಃ ಸವನಕ್ಕಿಂತ ಮುಂದಿನ ಕಾಲ ಒಂದು, ಸಾಯಂ ಸವನದ ನಂತರ ಕಾಲ ಒಂದು. ಇಲ್ಲಿ ಪ್ರಾತಃ ಸವನಕ್ಕಿಂತ ಮೊದಲು ಏನು ಕಾಲ ಇದೆ ಆ ಕಾಲಕ್ಕೆ ನಾರಾಯಣ ನಿಯಾಮಕ, ಪ್ರಾತಃ ಸವನಕ್ಕೆ ವಾಸುದೇವ, ಮಾಧ್ಯಂದಿನ ಸವನಕ್ಕೆ ಸಂಕರ್ಷಣ, ಸಾಯಂ ಸವನಕ್ಕೆ ಪ್ರದ್ಯುಮ್ನ, ತದನಂತರ ಕಾಲಕ್ಕೆ ಅನಿರುದ್ಧ. ಈ ರೀತಿಯಲ್ಲಿ ಐದು ಕಾಲಗಳಲ್ಲಿ ಭಗವಂತನ ಐದು ರೂಪಗಳಿಗೆ ನಮಸ್ಕಾರ ಸಲ್ಲಿಸಬೇಕು. ನಂತರ ಪಶುವಿನಲ್ಲಿ ಚಿಂತನೆ, ಯಜ್ಞದಲ್ಲಿ ಪಶು ಬಲಿ ಹಿಂದೆ ಕೊಡತಾ ಇದ್ರು, ಹೌದು ಈಗಲೂ ಕೊಡಬೇಕಂತೆ, ಹೊರಗಲ್ಲ ಒಳಗೆ. ಯಾವುದು ಪಶು, ಯಾವುದಿದ್ದರೆ ನಾವು ಪಶುಗಳಂತೆ ಆಗ್ಬಿಡುತ್ತೇವೆ ಅದು ಪಶು, ಅದು ಯಾವುದು ಒಂದು ಸಿಟ್ಟು, ಕ್ರೋಧವೇ ಪಶು. ಅದಕ್ಕೆ ದಾಸರು ಹೇಳ್ತಾರೆ, ಊರದೇವರ ಮಾಡಬೇಕಣ್ಣ ಎಂಬ ಪದದಲ್ಲಿ ಹೀನ ಹೋತಿನ ಸೀಳಿ ಬಿಸುಟು ಅಂತಾರೆ. ಹೀನವಾದ ಪಶು ಅದನ್ನ ಸೀಳಿ ಬಿಟ್ಟುಬಿಡಿ. ಯಾವುದದು? ನಮ್ಮೊಳಗಿರುವ ಸಿಟ್ಟು, ಕ್ರೋಧ. ಆ ಕ್ರೋಧವನ್ನ ಮನ್ಯು ಅಂದರೆ ವಿಶೇಷವಾದ ಕ್ರೋಧವನ್ನ ಕೊಂದು ಬಿಡಬೇಕು. ಅದರಿಂದ ಕ್ರೋಧವೇ ಪಶುವೆಂದು ಚಿಂತನೆ ಮಾಡಬೇಕು, ಪಶುವಿನಲ್ಲೂ ದೇವರ ಚಿಂತನೆ ಮಾಡಬೇಕಂತ ಬರಿಕೊಡ್ಲಿಕ್ಕೆ ಮೊದಲು ಹೇಳ್ತಾರೆ. ಆ ಪಶುವಿನಲ್ಲಿ ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಪುಚ್ಛದಲ್ಲಿ ಸಂಕರ್ಷಣ, ಎರಡು ಪಾರ್ಶ್ವಗಳಿಗೂ ಪ್ರದ್ಯುಮ್ನ ಅನಿರುದ್ಧರು ನಿಂತಿದ್ದಾರೆ ಎಂಬುದನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮಾಡಿ ನಮಸ್ಕಾರ ಸಲ್ಲಿಸಬೇಕು. ನಂತರ ಈ ಪಶು ಅಂದಾಗ ಭಾರತ ತಾತ್ಪರ್ಯ ನಿರ್ಣಯದ ಕಥಾ ನೆನಪಾಗುತ್ತೆ. ಯುದ್ಧದ ಕೊನೆ ಹಂತ, ಶಿಬಿರದಲ್ಲಿ ಎಲ್ಲರೂ ಮಲಗಿದ್ದಾರೆ ಪಾಂಡವರ ಪಕ್ಷದವರು, ಅಶ್ವತ್ಥಾಮಾಚಾರ್ಯರು ಬರ್ತಾ ಇದ್ದಾರೆ, ಎಲ್ಲರನ್ನ ರಾತ್ರಿ ಹೊತ್ತು ಕೊಂದು ಹಾಕಬೇಕು. ಶಿಬಿರದತ್ತ ಬಂದಾಗ ಆಶ್ಚರ್ಯ ಅವರಿಗೆ, ಸಾವಿರಾರು ಕೃಷ್ಣ ರೂಪಗಳು ತಿರುಗಾಡತಾ ಇವೆ, ಒಂದಲ್ಲ ಎರಡಲ್ಲ ಸಾವಿರಾರು ಕೃಷ್ಣರಿದ್ದಾರೆ ನೋಡಿ ಅಪ್ಪ ಅಂದುಕೊಂಡ್ರು. ಅಷ್ಟೇ ಅಲ್ಲದೆ ದ್ವಾರದಲ್ಲಿ ಕಪ್ಪಾದ ದೊಡ್ಡ ಪರ್ವತಾಕಾರದ ರೂಪ ನಿಂತಿದೆ, ಇವರನ್ನು ಹೋಗಲಿಕ್ಕೆ ಬಿಡತಾ ಇಲ್ಲ. ಆಗ ಆ ರೂಪದ ಜೊತೆಗೆ ಇವರು ಯುದ್ಧ ಮಾಡಿದ್ರು, ಅದು ಯಾರೂ ಅಲ್ಲ, ಇವರದ್ದೇ ಮೂರ ರೂಪ, ರುದ್ರದೇವರೇ ನಿಂತಿದ್ರು. ಯುದ್ಧ ನಡೆಯಿತು, ಆ ರೂಪ ಇವರತ್ರ ಇರುವ ಎಲ್ಲಾ ಅಸ್ತ್ರಗಳನ್ನ ನುಂಗಿಬಿಡ್ತು, ಇವರಿಗೆ ಪ್ರಯೋಗ ಮಾಡಲಿಕ್ಕೂ ಏನೂ ಇಲ್ಲ, ಸುಮ್ಮನೆ ನಿಂತಿದ್ದಾರೆ. ಅತ್ತ ಕೃಷ್ಣ ಸಾವಿರಾರು ರೂಪಗಳಿಂದ ಶಿಬಿರ ಕಾಯ್ತಾ ಇದ್ದಾನೆ, ಇತ್ತ ತನ್ನದೇ ಮೂಲ ರೂಪ ಅದ್ಭುತವಾಗಿ ಶಿಬಿರವನ್ನ ಕಾಯುತ್ತಾ ಇದೆ ಕೃಷ್ಣನ ಆಜ್ಞೆಯಿಂದ, ಹೇಗೆ ಒಳಗೆ ಹೋಗಬೇಕು ಅರ್ಥ ಆಗ್ತಾ ಇಲ್ಲ. ಆಗ ಏನು ಮಾಡಿದರು ಎಂಬ ರಹಸ್ಯವನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಅದ್ಭುತವಾಗಿ ತಿಳಿಸಿಕೊಡುತ್ತಾರೆ. ಅವರು ಮನಸ್ಸಿನಲ್ಲೇ ಆ ಕಾಲದಲ್ಲಿ ಆ ರಾತ್ರಿಯಲ್ಲಿ ಮನಸ್ಸಿನಲ್ಲಿ ಯಜ್ಞ ಮಾಡಿಬಿಟ್ರಂತೆ. ಆ ಯಜ್ಞದಲ್ಲಿ ಪಶು ಬಲಿ ಬೇಕಲ್ಲ, ಪಶು ಯಾರು ಅಂದ್ರೆ ತಮ್ಮನ್ನೇ ತಾವು ಪಶುವಾಗಿ ಬಲಿ ಕೊಟ್ಟರು, ತಮ್ಮನ್ನೇ ಪಶುವಾಗಿ ಮಾಡಿದ್ರು, ತಮ್ಮೊಳಗೆ ಈ ರೂಪಗಳು ಚಿಂತನೆ ಮಾಡಿದ್ರು. ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಪುಚ್ಛದಲ್ಲಿ ಸಂಕರ್ಷಣ, ಎರಡು ಪಾರ್ಶ್ವಗಳಿಗೆ ಪ್ರದ್ಯುಮ್ನ ಅನಿರುದ್ಧರ ಚಿಂತನೆ ಮಾಡಿ ಸಂಹಾರ, ಇಡೀ ಪಶುವನ್ನ ಬಲಿಕೊಡು. ಬಲಿಕೊಡುವುದು ಅಂದ್ರೆ ಅರ್ಥ ಏನು ಅಂದ್ರೆ, ಇಷ್ಟರವರೆಗೂ ನಾನು ಹೇಗೆ ಹೋಗಲಿ, ನಾನು ಹೇಗೆ ಮಾಡಲಿ ಎಂಬ ನಾನು ಕೂತಿತ್ತು. ಅದಕ್ಕೆ ಹೋಗ್ಲಿಕ್ಕೆ ಎಷ್ಟು ನೋಡಿದ್ರೂ ಅಡ್ಡಿ ಆಗ್ತಾ ಇದೆ. ಈಗ ತಿಳ್ಕೊಂಡ್ರು, ಭಗವಂತನ ಶರಣಾಗತರಾದರೆ ಹೊರತು ಕಾರ್ಯ ಆಗಲ್ಲ, ಇದೆಲ್ಲ ಅವನೇ ಮಾಡಿಸ್ತಾ ಇದ್ದಾನೆ. ತಪ್ಪು ಮಾಡಿದು, ಏನು ತಪ್ಪು ತಿಳುವಳಿಕೆ ಬಂತು, ನಾನು ಅಂತ ಬಂತಲ್ಲ, ಇದೇ ದೊಡ್ಡ ಶತ್ರು ನನಗೆ ಅಂತ ಜ್ಞಾನೋದಯ ಆಯಿತು. ಅದಕ್ಕೆ ಆ ನಾನು ಅಂದ್ರೆ ದೇವರಿಲ್ಲದೆ ನಾ ಮಾಡಬಲ್ಲೆ, ದೇವರಿಲ್ಲದೆ ನಾನು ಏನಾದರೂ ಮಾಡಬಲ್ಲೆ ಎಂಬ ನಾನು, ಯದ್ಯಪಿ ದೇವರು ಮಾಡಿಸಿದರೆ ನಾನು ಮಾಡುತ್ತೇನೆ ಎಂಬ ಕಡೆ ನಾನು ಇದೆ, ಆ ನಾನು ಅಡ್ಡಿ ಇಲ್ಲ. ಯಾವ ನಾನು ತೊಂದರೆ ಕೊಡುತ್ತೆ ಅಂದರೆ, ದೇವರಿಲ್ಲದೆ ನಾನೊಬ್ಬನೇ ನಾನೇ ಅಂತ ಏನು ನಾನು ಇದೆ, ಈ ನಾನು ತೊಂದರೆ ಕೊಡುತ್ತೆ. ಈ ನಾನನ್ನ ಹಿಡ್ಕೊಂಡ್ರು, ನಾನೇ ದೇವರನ್ನ ಮರೆಸಿ ಬಿಟ್ಟು ನಾನೇ ಹೋಗಬೇಕು, ಏನಾದರೂ ಮಾಡಬೇಕು, ಒಳಗೆ ಕೊಲ್ಲಬೇಕು, ಈ ಒಂದು ಆಲೋಚನೆ ಬರ್ತಾ ಇದೆಯಲ್ಲ ಅದನ್ನೇ ಕೊಂದು ಬಿಟ್ರು. ಅಂದರೆ ಹೇಳ್ತಾ ಇದ್ದಾರೆ, ಅಹಂಕಾರವನ್ನೇ ಕತ್ತರಿಸಿ ಹಾಕಿ ದೇವರಿಗೆ, ಸ್ವಾಮಿ ಪಶು ಬಲಿ ಕೊಟ್ಟೆ, ನಿನ್ನ ಶರಣಾಗತನಾದೆ, ಆತ್ಮ ಸಮರ್ಪಣೆ ಮಾಡಿಕೊಂಡು, ಆತ್ಮ ಸಮರ್ಪಣೆ ಮಾಡಿಕೊಳ್ಳುವುದೇ ನಿಜವಾದ ಪಶು ಬಲಿ. ಅಂದರೆ ನಮ್ಮೊಳಗಿರತಕ್ಕಂಥ ಅಹಂಕಾರ ಕತ್ತರಿಸಿ ದೇವರ ಮುಂದೆ ಹಾಕೋದು, ಹಾಗೆ ಮಾಡಿದ ಕೂಡಲೇ ಏನಾಯಿತು, ಇವರು ಮನಸ್ಸಲ್ಲೇ ಯಜ್ಞ ಮಾಡಿದರು, ಮನಸ್ಸಲ್ಲೇ ತಮ್ಮ ಅಹಂಕಾರ ಇಡೀ ಪಶುವನ್ನ ತಮ್ಮನ್ನೇ ತಾವು ಪಶುವಾಗಿ ಕೊಟ್ಟರು. ಭಗವಂತ ಪ್ರೀತನಾದ. ಭಗವಂತ ಯಾವಾಗ ಪ್ರೀತನಾಗ್ತಾನೆ, ದೇವರೇ ಎಲ್ಲ ಮಾಡಿ ಮಾಡಿಸುವಾಗ. ನಾ ಮಾಡಿದೆ ಅಂತ ಯಾರು ಹೇಳುತ್ತಾರೋ ಅವರಿಗೆ ತಪ್ಪು ತಿಳುವಳಿಕೆ ಬಂದದ್ದರಿಂದ ದೇವ ಪ್ರೀತನಾಗಲ್ಲ. ಯಾರಾದರೆ ದೇವರೇ ಮಾಡಿ ಮಾಡಿಸ್ತಾ ಇರುವಾಗ ಹೌದಯ್ಯ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ತಿಳಿಯುತ್ತಾರೋ ಅವರಿಗೆ ಪ್ರಸನ್ನನಾಗ್ತಾರೆ. ಯಾಕೆ? ನಿಜವಾದ ಯಥಾರ್ಥವಾದ ಜ್ಞಾನ ಬಂದದ್ದಕ್ಕೆ ಅಷ್ಟೇ. ಈ ರೀತಿಯಲ್ಲಿ ಭಗವಂತ ಕೃಷ್ಣ ಪ್ರೀತನಾದ. ಅವರು ಅಹಂಕಾರ ಕತ್ತರಿಸಿ ಹಾಕಿದ ಕೂಡಲೇ ಅಹಂಕಾರ ತತ್ವಾಭಿಮಾನಿಗಳು ಅವರಿಗೆ ಅಹಂಕಾರ ಚೂರು ಬಂದಿತ್ತಲ್ಲಿ ನಾ ಹೋಗಬೇಕು ಹೇಗಾದ್ರು ಅಂತ ಅದನ್ನು ಕತ್ತರಿಸಿ ಹಾಕಿದರು ಭಗವಂತನ ಮುಂದೆ. ಭಗವಂತನಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಕೃಷ್ಣ ಪ್ರೀತನಾದ. ತನ್ನ ಸಾವಿರಾರು ರೂಪಗಳು ಉಪಸಂಹಾರ ಮಾಡಿಬಿಟ್ಟ. ರುದ್ರದೇವರು ಬಾಗಿಲಲ್ಲಿ ನಿಂತವರಿಗೆ ಹೇಳಿದ, ಅವರಿಗೆ ಅನುಗ್ರಹ ಮಾಡು, ಅವರನ್ನ ಒಳಗೆ ಹೋಗುವಂತೆ ಮಾಡುವಂತೆ ಹೇಳಿದ. ಆಗ ಆ ರುದ್ರದೇವರ ಮೂಲ ರೂಪ ಏನಿದೆ, ಅಶ್ವತ್ಥಾಮಾಚಾರರ ಮೂಲ ರೂಪ ರುದ್ರದೇವರು, ಅವರು ಅಶ್ವತ್ಥಾಮಾಚಾರರ ಎಲ್ಲಾ ಅಸ್ತ್ರಗಳು ನುಂಗಿದ್ದನ್ನ ತಿರುಗಿಕೊಟ್ರು. ಅಷ್ಟೇ ಅಲ್ಲ, ಒಂದು ಖಡ್ಗವನ್ನ ಕೊಟ್ಟು ಹೋಗು, ನೀ ಇದ್ರ ಸಂಹಾರ ಮಾಡು, ನಿನಗೆ ರಾಜಮಾರ್ಗ ಆಗುತ್ತೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ಎಷ್ಟು ವ್ಯತ್ಯಾಸ! ಇಷ್ಟು ವ್ಯತ್ಯಾಸ ಬಂದದ್ದೆಲ್ಲಿ? ಆ ಒಳಗಿನ ಪಶುವನ್ನ ಕತ್ತರಿಸಿ ಹಾಕಿದರೆ ಕಾರ್ಯ ಆಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ದೇವರನ್ನ ಮರೆತು ನಾ ಮಾಡಬೇಕು ನಾ ಮಾಡಬೇಕು, ದೇವರಿಲ್ಲದೆ ಚೂರಾದರೂ ನಾನು ಮಾಡಬಲ್ಲೆ ಎಂಬ ಆಲೋಚನೆ ಬಂದ್ರೆ ಸಾಕು, ಎಲ್ಲ ಧ್ವಂಸ. ಅದರಿಂದ ಆ ದೇವರಿಲ್ಲದೆ ಚೂರು ಪ್ರಯತ್ನವಾದರೂ ದೇವರಿಲ್ಲದೆ ನಾನು ಮಾಡಬಲ್ಲೆ ಅಂತ ಯಾರಿಗೆ ಬರುತ್ತೆ ತಲೆಯಲ್ಲಿ, ಅವರ ಯಜ್ಞ ಧ್ವಂಸ ಆಗಿಬಿಡುತ್ತೆ. ಆದ್ದರಿಂದ ಕಾರ್ಯ ಅವನೇ ಮಾಡಿಸಬೇಕು, ಏನು ಫಲ ಬರಬೇಕಾದರೂ ಪ್ರಯತ್ನವನ್ನಾದರೂ ಅವನೇ ಮಾಡಿಸಬೇಕು, ಉಸಿರಾಟವೂ ಅವನೇ ಮಾಡಿಸಬೇಕು, ಇಲ್ಲದಿದ್ರೆ ಬಿತ್ತಿರ್ತಾನೆ ಜೀವ. ಅದನ್ನೇ ಹೇಳುತ್ತಾರೆ, ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡ ತುಲ್ಯ ದೇವ ಚಲನೆ ಮಾಡಿಸದಿರಲು. ವಿಜಯದಾಸರು ಸ್ಪಷ್ಟ ಹೇಳುತ್ತಾರೆ, ಅರಣ್ಯಕಾಚಾರ್ಯರು ಸ್ಪಷ್ಟ ಹೇಳುತ್ತಾರೆ, ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ ವಿಸೃಜಾತಿ ವಿಸೃಜಾತಿ, ದೇವ ಮಲಮೂತ್ರ ಬಿಡಿಸಿದರೆ ಬಿಡುತ್ತಾನೆ, ಇಲ್ಲದಿದ್ರೆ ಹಾಗೆ ಇರುತ್ತಯ್ಯ, ಇದಯ್ಯ ನಿನ್ನ ಪರಿಸ್ಥಿತಿ ಅಂತ ಹೇಳ್ತಾರೆ. ಅಂತ ಕಾಲಕ್ಕೆ ನಮ್ಮ ಉಸಿರಾಟವೂ ಅವನ ಕೈಯಲ್ಲಿ ಅಧೀನ ಅಂತ ಹೇಳಿದರೆ ದೇವರಿಲ್ಲದೆ ಪ್ರಯತ್ನವಾದರೂ ಹೇಗೆ ಮಾಡ್ಲಿಕ್ಕಾಗುತ್ತೆ? ಹೇಳ್ತಾ ಇರ್ತೇವಲ್ಲ, ಎಲ್ಲ ದೇವರೇ ರೀ ಮಾಡಿಸೋದು, ಆದ್ರೆ ನಿಮ್ ಪ್ರಯತ್ನ ನೀವು ಮಾಡಬೇಕಲ್ಲ. ಅಂದ್ರೆ ಆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅನ್ನೋದು ತಾತ್ಪರ್ಯ ಏನು? ದೇವರಿಲ್ಲದೆ ನೀವೊಂಚೂರು ಮಾಡಬೇಕು ಅಂತಲೋ? ಅದು ಬಂದ್ರೆ ಸಾಕು ಎಲ್ಲ ಹಾಳು ಅಂತಾರೆ. ಅದರಿಂದ ನಮ್ಮಿಂದ ಪ್ರಯತ್ನ ದೇವರೇ ಮಾಡಿಸಬೇಕು, ದೇವರೇ ನಮ್ಮ ಪ್ರಯತ್ನ ಮಾಡಿಸಿ ಆ ಪ್ರಯತ್ನಕ್ಕೆ ತಕ್ಕಂತಹ ಫಲ ಅವನೇ ಕೊಡುತ್ತಾನೆ, ಪ್ರಯತ್ನವಿಲ್ಲದೆ ಫಲ ಕೊಡಲ್ಲ. ಇದೇ ಪ್ರಯತ್ನಮೇಕಮಗ್ರತಃ ಅಂತ ಹೇಳಿದ ಭೀಮಸೇನ ದೇವರ ಮಾತು. ಅದರಿಂದ ಈ ಪ್ರಯತ್ನವನ್ನ ಅಂದರೆ ಅಹಂಕಾರವನ್ನ ಕತ್ತರಿಸಿ ಹಾಕಿದ ಅಶ್ವತ್ಥಾಮಾಚಾರ್ಯರು ಏನು ಚಿಂತನೆ ಮಾಡಿದರಲ್ಲ, ಅದ್ಭುತವಾದ ಚಿಂತನೆ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಮೊಳಗೆ ಅಹಂಕಾರ ಕ್ರೋಧ ಅವುಗಳನ್ನೇ ಪಶುವಾಗಿ ಚಿಂತನೆ ಮಾಡಿ ಅದರ ಶಿರದಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಪುಚ್ಛದಲ್ಲಿ ಸಂಕರ್ಷಣ, ಎರಡು ಪಾರ್ಶ್ವಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧರನ್ನ ಚಿಂತನೆ ಮಾಡಬೇಕು. ಇನ್ನು ಉಳದದ್ದೆಯ ಯಜಮಾನ ಅಂದರೆ ವಾಯುದೇವರು, ಯಜಮಾನನ ಶಿರಸ್ಸಿನಲ್ಲಿ ನಾರಾಯಣ, ಎರಡು ಪಾರ್ಶ್ವಗಳಲ್ಲಿ ವಾಸುದೇವ ಸಂಕರ್ಷಣರು, ಬೆನ್ನಿನ ಭಾಗದಲ್ಲಿ ಪ್ರದ್ಯುಮ್ನ, ಮಧ್ಯದಲ್ಲಿ ಅನಿರುದ್ಧ. ಈ ರೀತಿ ಚಿಂತನೆ ಮಾಡಿ ನಮಸ್ಕಾರಗಳನ್ನು ಸಲ್ಲಿಸಿ ನೀವೆಲ್ಲ ನಿಂತು ಈ ಜೀವನ ಅಂದರೆ ಈ ಜೀವನ ಜೀವನವೆಂಬ ಈ ಜೀವ ಅವನ ಬದುಕೆಂಬ ಯಜ್ಞವನ್ನ ನನ್ನ ಬದುಕೆಂಬ ಯಜ್ಞವನ್ನ ಸಾಂಗಗೊಳಿಸಬೇಕು, ಭಗವಂತನ ಪ್ರೀತಿಕರವಾದ ಯಜ್ಞವಾಗಲಿ ನನ್ನ ಬದುಕು ಅಂತ ಯಾರು ಚಿಂತನೆ ನಿತ್ಯವೂ ಮಾಡುತ್ತಾರೋ ಅಂಥವರು ಒಬ್ಬರೇ ಇದ್ದರೂ ಅವರಿಗೆಷ್ಟು ಫಲ ಬರುತ್ತೆ ಅಂದರೆ ಸೋಪಸ್ಕರ ಸರ್ವ ಯಜ್ಞ ಫಲಂ ಲಭತೆ, ಎಲ್ಲಾ ಸಲಕರಣೆಗಳಿಂದ ಅದ್ಭುತವಾದ ಯಜ್ಞಗಳನ್ನು ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ, ಎಲ್ಲಾ ಯಜ್ಞಗಳು ಮಾಡಿದ ಫಲ ನಿತ್ಯವೂ ಇವರ ಕೈಗೆ ಸೇರುತ್ತೆ. ಆ ಫಲ ಎಂಥದ್ದು ಅಂದ್ರೆ ತೇನ ಸಂಪಾದಿತ ಪುಣ್ಯಜಾತಂ ನ ನಶ್ಯತಿ, ಎಂದು ಹಾಳೇ ಆಗುವುದಿಲ್ಲ ಅಂತ ಅಭಯವನ್ನ ಕೊಡತಾ ಇದ್ದಾರೆ. ಆದರೆ ಆ ಪುಣ್ಯ ಸ್ವರ್ಗಕ್ಕೂ ಕರ್ಕೊಂಡು ಹೋಗುತ್ತೆ, ಎಲ್ಲ ಸುಖವೂ ಕೊಡುತ್ತೆ, ಖರ್ಚು ಮಾತ್ರ ಆಗಲ್ಲ. ಹಾಗೆ ಇದ್ದು ಮುಂದೆ ಒಳ್ಳೆ ಜನ್ಮ ಬರಲಿಕ್ಕೆ ಕಾರಣ ಆಗಿ ಇನ್ನಷ್ಟು ಬೆಳೆದು ದೇವರ ದರ್ಶನಕ್ಕೂ ಕಾರಣ ಆಗುತ್ತೆ. ಅಂಥ ಪುಣ್ಯ ಬರುವಾಗ ಅದು ಬಿಟ್ಟು ಈ ಒಳಗಿನ ಅದ್ಭುತವಾದ ಚಿಂತನೆಗಳನ್ನ ಬಿಟ್ಟು ಬರೀ ಹೊರಗಿನ ಗೊಡ್ಡು ಕರ್ಮ, ಭಕ್ತಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಇದೇ ಮಾಡುತ್ತಾ ಇದ್ರೆ ಬದುಕೆಲ್ಲ ಏನು ಪುಣ್ಯ ಬರುತ್ತೆ? ಆ ಬಂದ ಪುಣ್ಯ ಚೂರು ಚೂರು ಏನೋ ಸುಖ ಕೊಟ್ಟು ತಾನು ಹಾಳಾಗಿ ನಮ್ಮನ್ನ ಕಳೆದ ಹಾಕುತ್ತೆ. ಅಷ್ಟೇ ಅಲ್ಲ, ಗುರು ವಿಜಯ ವಿಠಲರೇಯ ಮುಖವೆತ್ತಿ ನೋಡನು ಎಂದಿಗನ್ನ ಅಂತ ಹೇಳ್ತಾರೆ. ಜ್ಞಾನವಿಲ್ಲದ ಈ ಒಳಗಿನ ಜ್ಞಾನವಿಲ್ಲದ ಕರ್ಮಾನುಷ್ಠಾನ, ಗೊಡ್ಡು ಕರ್ಮಾನುಷ್ಠಾನ ಆದಿಯಲ್ಲಿ ಭಗವಂತ ಸ್ವೀಕಾರ ಮಾಡುತ್ತಾನೆ. ಆದರೆ ಜ್ಞಾನ ನಮ್ಮ ಹತ್ರ ಹರಿದು ಬಂದಾಗ, ಭಗವಂತ ಜ್ಞಾನ ಒಬ್ಬರ ಮೂಲಕ ಕೊಡಿಸಿದಾಗ, ಅಯ್ಯೋ ಇದ್ಯಾಕೆ ನಮಗೆ ಇಷ್ಟೆಲ್ಲ ಚಿಂತನೆ ಯಾಕೆ ಮಾಡಬೇಕು, ನಮ್ಮ ಕಾರ್ಯಕ್ರಮ ನಮ್ದೇ, ನಿಮ್ಮ ಪ್ರವಚನ ನಿಮ್ದೇ, ನಾವು ಬರೇ ಕೇಳಿ ಬಿಡುವವರಷ್ಟೇ, ಅನುಷ್ಠಾನ ಸುತರಾಂ ಮಾಡಲ್ಲ ಅಂದರೆ ಭಗವಂತ ಶಿಕ್ಷಾ ಕೊಡುತ್ತಾನೆ. ನಿನ್ನ ಹತ್ತಿರ ಇಷ್ಟು ಜ್ಞಾನ ಬಂದಾಗ ಅದನ್ನ ಕಾಲಿಲಿ ಒತ್ತು, ಬರೀ ಗೊಡ್ಡು ಕರ್ಮ ಮಾಡಿದ್ದಕ್ಕೆ ಬೇರೆ ಪ್ರತ್ಯೇಕ ಶಿಕ್ಷಾ ಇರುತ್ತಂತೆ. ಯಮಧರ್ಮರಾಜ ಕಾದಿರ್ತಾನಂತವರಿಗೋಸ್ಕರ. ಮಿಕ್ಕವರಿಗೆ ಜ್ಞಾನ ಬಂದಿಲ್ಲ, ಪಶುಗಳಂತೂ ತಿರುಗ್ತಾ ಇದ್ದಾರೆ, ಅವರಿಗೆ ಶಿಕ್ಷಾ ಕಡಿಮೆ. ಯಾರಿಗೆ ಜ್ಞಾನ ಹತ್ತಿರ ಬಂದರೂ ಕೂಡ ಅದನ್ನ ಒತ್ತು ಇದೇನು ಮಾಡುತ್ತಾರೆ ಅಂತ ಹೋಗ್ತಾರಲ್ಲ, ಅಂಥವರಿಗೆ ಪ್ರತ್ಯೇಕ ಶಿಕ್ಷಾ ಇಟ್ಟಿರ್ತಾರೆ ಅಂತ ಇಲ್ಲಿ ಹೆದರಿಸಲಿಕ್ಕೆ ಯಾವುದು ಹೇಳುತ್ತಾರೆ, ಸತ್ಯವಾದ ವಿಚಾರ ಹೇಳುತ್ತಾ ಇದ್ದಾರೆ ಇಲ್ಲಿ. ಅದರಿಂದ ನಾವು ಅದು ಬಿಡಿ, ಒಬ್ಬರು ಶಿಕ್ಷಾ ಕೊಡ್ತಾರೆ ಅದು ಮಾಡುತ್ತಾರೆ ಅಂತಲ್ಲ, ಬದುಕಿದ್ದೇ ಒಳ್ಳೆ ಸಾಧನೆ ಮಾಡಲಿ, ಸಾಧನೆ ಮಾಡಲಿಕ್ಕೆ ಅಂತ ಹೊರಟದ್ದು. ಎಲ್ಲರಂತೆ ಎಲ್ಲೋ ತಿಂದು ತಿರುಗಾಡಿ ಏನೂ ತೀರ್ಥ ಇಲ್ಲ, ಕಷ್ಟಪಡ್ತೀವಿ, ಭಕ್ತಿ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ವ್ರತಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಚೂರು ಜ್ಞಾನದಿಂದ ಮಾಡ್ರಯ್ಯ, ಈ ಒಳಗಿನ ಜ್ಞಾನ ತಂದುಕೊಳ್ಳ್ರಯ್ಯ ಅಂದ್ರೆ ಅದು ಮಾತ್ರ ಬೇಡಪ್ಪ, ಎಷ್ಟು ಗೊಡ್ಡು ಕರ್ಮ ಮಾಡಿದ್ರೆ ಮಾಡ್ತೀವಿ, ಜ್ಞಾನ ಮಾತ್ರ ಮಾಡಲ್ಲ ಅಂದ್ರೆ ಇಟ್ಟುಕೊಂಬಲ್ಲ, ಚಿಂತನೆ ಮಾಡಲ್ಲ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರಾದ್ರೂ ಇರ್ತಾರೆ. ಅದರಿಂದ ಚೆನ್ನಾಗಿ ಈ ಒಳಗಿನ ಜ್ಞಾನವನ್ನ ಚಿಂತನೆ ಮಾಡಿ ಮಾಡಬೇಕು ಎಂದು ತಾಯಿ ಮಕ್ಕಳಿಗೆ ಹತ್ತಿರ ಕೂತು ಕಳಕಳಿಯಿಂದ ಹೇಳುವ ರೀತಿಯಲ್ಲಿ ಅರಣ್ಯಕಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.